सदा निरतम सत्यम परम धीमहि श्री गुरुभ्यो नमः हरि ओं कृष्णस्कंददल्लि भगवंत महिमेयन्न भगवंत नामन महिमेयन्न ತಿಳಿಸಿಕೊಳ್ಳಕ್ಕೆ ಅಜಾಮಿ ಲೋಕಾಚಾರವನ್ನು ಹೇಳ್ತಾ ಇದ್ದಾರೆ. ಭಗವಂತನ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಎಷ್ಟು ಪಾಪವನ್ನು ಕಳೆಯಲು ತಾಕತ್ತಿದೆ ಅಂದ್ರೆ ಜಗತ್ತಿನಲ್ಲಿರುವ ಎಲ್ಲಾ ಪಾಪಿಗಳು ಸೇರಿ ಜೀವನ ಇಡೀ ಪಾಪ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಮಾಡಿದರೂ ಕೂಡ ಒಂದು ಸಲ ನಾಮ ಉಚ್ಚಾರ ಮಾಡಿದರೆ ಹೋಗುವಷ್ಟು ಪಾಪ ಮಾಡ್ಲಿಕ್ಕೆ ಅವ್ರಿಗೆ ಆಗಲ್ಲ ಅಂತ. ಒಂದು ಸಲ ಭಗವಂತನ ನಾಮ ಉಚ್ಚಾರ ಮಾಡಿದರೆ ಹೋಗುವಷ್ಟು ಪಾಪ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕಳೆಯುತ್ತದೆ. ಸರಿ, ಆ ಭಗವಂತನ ವಿಶೇಷವಾಗಿರತಕ್ಕಂತಹ ನಾಮದ ಮಹಿಮೆಯನ್ನು ತಿಳಿಸಿಕೊಡುವ ಇತಿಹಾಸ. ಇತಿಹಾಸ ಶಬ್ದಕ್ಕೆ ಅರ್ಥ ಏನು? ಇತಿಹಿ ಆಸ ಹೀಗೆ ಆಗಿತ್ತು. ಪುರಾಣಗಳಲ್ಲಿ ಕೆಲವು ನಡೆದಿರುತ್ತೆ, ಕೆಲವು ನಡೆದಿರಲ್ಲ, ಕಥೆ ಮಾತ್ರ ಹೇಳ್ತಾರೆ. ನಡೆಯದೇ ಇರುವ ಕಥೆಗಳನ್ನು ಹೇಳ್ತಾರೆ. ಹೇಗೆ ಅಂದ್ರೆ, ಈ ಕಾರ್ತಿಕ ಮಾಸ ಮಹಾತ್ಮ್ಯ ಬಂತು, ದೀಪ ಹಚ್ಚಬೇಕು, ಅದಕ್ಕಾಗಿ ಕಾಗೆ ಯಾವುದೋ ದೀಪ ಹಚ್ಚಿದ್ರೆ ಅದು ತಗೊಂಡು ಹೋಗ್ತಾ ಇತ್ತು, ಗುಡಿಸಲ ಮೇಲೆ ಬಿತ್ತು ಹೊತ್ಕೊಂಡು ಅದಕ್ಕೆ ಮುಕ್ತಿ ಆಯಿತು ಅಂತ. ಇದಿಲ್ಲ, ಅದು ಹೇಳ್ತಾರೆ, ವಾದರಾದ್ರೆ ಹೇಳ್ತಾರೆ. ಕೆಲವೆಲ್ಲ ಬುದ್ಧಿ ಬರಲಿಕ್ಕೆ ಅಂತ ಕಥಾರೂಪದಲ್ಲಿ ಹೇಳುತ್ತಾರೆ, ಆದರೆ ಸತ್ಯವಾಗಿ ನಡೆದದ್ದು ಕೆಲವಿರುತ್ತೆ. ಅದಕ್ಕೆ ಇತಿಹಾಸ ಅಂತ ಹೇಳ್ತಾರೆ. ಇತಿಹಾಸ ಹೀಗೆ ನಡೆದತ್ತು ಅಂತ, ಅದನ್ನ ಭಾರತ ಇತಿಹಾಸ. ನಂತರ ಕನ್ಯಾಕುಬ್ಜ ದೇಶದಲ್ಲಿ ಇರತಕ್ಕಂತಹ ಅಜಾಮಿರ ಬ್ರಹ್ಮಜ್ಞಾನಿಯಾಗಿ ಒಳ್ಳೆ ವಿಶೇಷವಾಗಿರತಕ್ಕಂಥ ವೇದ ವೇದಾಂಗಗಳು ತೆರೆದಿದ್ದ, ತಂದೆ ತಾಯಿಗಳ ಸೇವಾ ಮಾಡಿಕೊಂಡಿದ್ದ, ಮಿತವಾಕ ಅನಸೂಯಕ ಅಸೂಯೆ ಇಲ್ಲ, ಎಲ್ಲ ಒಳ್ಳೆ ಗುಣಗಳನ್ನು ತುಂಬಿದ್ದ, ಭಗವಂತನ ಶರಣಾಗತನಾಗಿದ್ದ, ಇಷ್ಟು ಹೇಳುತ್ತಾರೆ. ಇಂಥವನನ್ನ ಭಗವಂತ ಆತನ ಪಾರಬ್ಧ ಧರ್ಮಾನುಸಾರವೇ ಶೂದ್ರಸ್ತ್ರೀ ಸಂಪರ್ಕ ಕೊಟ್ಟ. ಶೂದ್ರಸ್ತ್ರೀ ಸಂಪರ್ಕ ಕೊಟ್ಟು ನಂತರ ಆಕೆಯಲ್ಲಿ 10 ಜನ ಮಕ್ಕಳನ್ನು ಪಡೆಯುವಂತೆ ಮಾಡಿದ ಭಗವಂತ. ಕೊನೆಗೆ ಆ 10 ಜನ ಮಕ್ಕಳನ್ನು ಇಟ್ಟುಕೊಂಡು ಆ ಸಂಸಾರಕ್ಕಾಗಿ ನಾನಾ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ ಆ ಬ್ರಾಹ್ಮಣ. 80 ವರ್ಷ ಕಾಲ ಕಳೆದ, ಇನ್ನೇನು ಸಾಯಲಿಕ್ಕೆ ಸಿದ್ಧನಾಗಿದ್ದಾನೆ. ಅಂತಹ ಕಾಲಕ್ಕೆ ಯಮದೂತರು ಬರ್ತಾ ಇದ್ದಾರೆ. ಹೆದರಿಕೊಂಡು ತನ್ನ ಮಗನನ್ನೇ ಕರೆದ, ದೂರದಲ್ಲಿ ದೂರೇ ಪ್ರೇರಣಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ, ನಾರಾಯಣ ಅಂತ ಹೆಸರಿಟ್ಟುಕೊಂಡ ಕೊನೆಯ ಮಗ, ಅವನ ಮೇಲೆ ಅಭಿಮಾನ ಜಾಸ್ತಿ. ಅವನನ್ನ ಕರೆದ, ಆ ಕರೆಯುವಾಗ ಹೆಸರು ಉಚ್ಚಾರ ಮಾಡಿದಾಗ ಹೆಸರು ಉಚ್ಚಾರ ಪೂರ್ಣ ಆಗೋದ್ರೊಳಗೆ ದೇವರ ನೆನಪು ಬಂತು. ಇಲ್ಲಿ ದೇವರ ನಾಮ ಉಚ್ಚಾರ ಮಾಡಿದಷ್ಟು ಮಾತ್ರಕ್ಕಲ್ಲ, ನಾಮವ್ಯಾಹರಣಂ ವಿಷ್ಣೋ ಯತಃ ತದ್ ವಿಷಯಾಮತಿ, ದೇವರಲ್ಲಿ ಮನಸ್ಸು ಇರಬೇಕು, ಒಂದು ಆ ಭಗವಂತನ ಗುಣ ರೂಪ ಕ್ರಿಯೆಗಳ ಚಿಂತನೆ ಮಾಡಿರಬೇಕು, ಅದರ ಜೊತೆಗೆ ನಾಮಸ್ಮರಣೆ ಆದರೇನೆ ಅದು ಫಲಕಾರಿ ಎಂದರು. ಸರಿ, ಅಂತಹ ಕಾಲಕ್ಕೆ ಮಗನನ್ನೇ ಕರೆದ, ಆದರೆ ಆ ಕರೆಯುವುದು ಮುಗಿಯುವುದರೊಳಗೆ ದೇವರ ನೆನಪು ಬಂತು. ಅದರಿಂದಾಗಿ ವಿಷ್ಣು ದೂತರು ಬರ್ತಾ ಇದ್ದಾರೆ, ಯಮಭಟರನ್ನ ನಿವಾರಣೆ ಮಾಡುತ್ತಾ ಇದ್ದಾರೆ. ಕೇಳಿದ್ರು, ಯಾಕೆ ಕರ್ಕೊಂಡು ಹೋಗ್ತೀರಾ, ಪಾಪ ಮಾಡಿದ್ದಾನೆ, ನಿಮಗೊಂದು ಗೊತ್ತು, ಕೊನೆಯಲ್ಲಿ ನಾರಾಯಣ ಅಂತ ಉಚ್ಚಾರ ಮಾಡಿದನಲ್ಲ, ಅದರಿಂದ ಈ ಜನ್ಮದಲ್ಲ, ಜನ್ಮ ಕೋಟಿ ಅಂಹಸಾಮಪಿ, ಕೋಟಿ ಜನ್ಮದ ಪಾಪವೂ ಕತ್ತರಿಸಿ ಹೋಗಿದೆ, ನೀವು ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಬಿಡುಗಡೆ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಅಜಾಮರನಿಗೆ ಆ ಕ್ಷಣಕಾಲ ವಿಷ್ಣು ದೂತರ ಸಂಘದಿಂದ ಬುದ್ಧಿ ಪರಿವರ್ತನೆ ಆಯಿತು. ವಿಶೇಷವಾಗಿ ಭಗವಂತನ ಚಿಂತನೆ ಮಾಡಿದ, ಹರಿದ್ವಾರಕ್ಕೆ ಹೋಗಿ ಭಗವತ್ ಸನ್ನಿಧಾನವನ್ನ ಆ ಪಾರ್ಷದರೇ ಬಂದು ಕರ್ಕೊಂಡು ಹೋದರು ಅಂತ ಹೇಳುತ್ತಾರೆ. ಗೊತ್ತು, ಅಜಾಮಿಲೋಪಾಖ್ಯಾನ ಗೊತ್ತಿರುತ್ತೆ ಅವರಿಗೆ, ಗೊತ್ತು. ಆದರೆ ಅರಣ್ಯಕಾಚಾರು ಹೇಳ್ತಾರೆ ದೃಷ್ಟಿ, ಅಜಾಮಿಲ ಹೀಗೆ ಮಾಡಿದ ಹಾಗಾದ ಅಂತಲ್ಲ, ಅಜಾಮಿರನೊಳಗೆ ಅಜಾಮಿರ ನಾಮಕ ಭಗವಂತ ನಿಂತಲ್ಲ, ಅವನ ಹೆಸರು ಅಜಾಮಿರನೇ. ನಮ್ಮ ಹೆಸರಿಟ್ಟುಕೊಂಡು ನಮ್ಮಲ್ಲಿ ಇರ್ತಾರೆ, ನಮ್ಮ ಆಕಾರದಲ್ಲಿ. ಅಜಾಮಿರ ನಾಮಕ ಭಗವಂತ ಆತನಿಗೆ ತತ್ವಜ್ಞಾನ ಕೊಡಿಸಿದ್ದ, ತಂದೆ ತಾಯಿಗಳ ಸೇವಾ ಮಾಡಿಸಿದ್ದ, ವಿಶೇಷ ತನ್ನ ಶರಣಾಗತಿಯನ್ನು ಕೊಟ್ಟಿದ್ದ. ಆದರೆ ಆ ಭಗವಂತನೇ ಪಾರಬ್ಧ ಕರ್ಮಾನುಸಾರ ಪರಿವರ್ತನೆ ಮಾಡಿಸಿದ, ಶೂದ್ರಸ್ತ್ರೀ ಸಂಪರ್ಕ ಕೊಟ್ಟ, ಮಾಡಬಾರದ ಕೆಲಸ ಮಾಡಿಸಿದ. ಆದರೆ ತನ್ನ ಶರಣಾಗತನಾದದ್ದಕ್ಕೆ ಕೊನೆಯ ಕಾಲದಲ್ಲಿ ನೋಡಿ ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರಿಡುವಂತೆ ಮಾಡಿದ, ಅವನ ಮೇಲೆ ಅಭಿಮಾನ ಕೊಟ್ಟ, ಕೊನೆಯ ಕಾಲದಲ್ಲಿ ಆಗುತ್ತೆ ದೂರದಲ್ಲಿ ಆಡುವಂತೆ ಮಾಡಿದ, ಅವನನ್ನು ನೋಡೇ ಕರೆಯುವಂತೆ ಮಾಡಿದ, ಕರೆಯುವಂತೆ ಮಾಡಿ ಆ ಕೂಗು ಪೂರ್ತಿಯಾಗುವುದರೊಳಗೆ ತನ್ನ ನೆನಪು ತಾನೇ ಕೊಟ್ಟ. ಇದು ಸ್ವಾಮಿ ಬಿಂಬರುವುದು ಭಗವಂತನ ಚರ್ಯ. ಹಾಗಾದರೆ ನಾವು ಒಮ್ಮೆ ಸ್ವಾಮಿಯ ಪಾದಕ್ಕೆ ಎರಗಿ ಬಿಟ್ರೆ ನಮ್ಮ ಕರ್ಮಾನುಸಾರ ಅಲ್ಲಿ ನೋಡಿ ಭಗವಂತನ ಶರಣಾಗತನಾಗಿದ್ದ, ಆದರೂ ದೇವರೇನು ಬಿಡಲಿಲ್ಲ. ಅವರ ಪ್ರಾರಂಭ ಕರ್ಮ ಉಣಿಸಲಿಕ್ಕೆ ನಾನಾ ರೀತಿಯಲ್ಲಿ ಪಲ್ಟಿ ಹೊಡೆದಿದ್ರು, ಆದರೆ ಕೊನೆ ಕೈ ಹಿಡಿದ್ರು, ನಾನು ಇದ್ದೇನೆ ಹೆದರಬೇಡ ಅಲ್ಲ. ಅದು ಮುಗಿದು ಹೋದ ಕಥೆ. ಈಗ ನಮ್ದು ಮುಗಿಯಬೇಕಾದ ಕಥೆ. ಈಗ ನಾವು ಮಿಸ್ಟರ್ ಕ್ಲೀನ್, ನಾಳೆ ಬೇಗನೆ ಏನಾಗ್ತೀವೋ? ಪ್ರಾರಬ್ಧ ಕ್ರಮ ಏನು ಕೂತಿದೆಯೋ? ಯಾರ್ಯಾರು ಏನಾಗ್ತಾರೋ? ಯಾರಿಗೆ ಗೊತ್ತು ಅಂತ ಕೇಳಿದಾಗ, ದೇವ ಶರಣಾಗತರಾದವರಿಗೆ ಅದಕ್ಕೂ ತಪ್ಪಿಸ್ತಾನಂತೆ. ಅಂತಹ ಪರಿಸ್ಥಿತಿಯನ್ನ ಒಂದು ವೇಳೆ ಬರುವುದಿದ್ರೆ ಅದನ್ನ ಕೊಟ್ಟು ಕೊನೆಗೆ ತಾನು ಕೈ ಹಿಡಿತಾನೆ. ಅದರಿಂದ ಏನ್ ಹೇಳ್ತೀರಾ? ಹೆಸರಂದ್ರೆ ಹೇಳಿ, ನಮ್ಮ ಸ್ವಾಮಿ ಬಿಂಬಮೂರ್ತಿಯ ಪಾದ ಕೆರಗಿದ ಮೇಲೆ ಅವ ಖಚಿತವಾಗಿ ಕಾಪಾಡುತ್ತಾನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದ ಕೆಟ್ಟದ ಕೆಡದಿ. ಇದು ಹೇಳಲಿಕ್ಕೆ ಹೊರಟದ್ದೇ. ಒಟ್ಟಾರೆ ಭಾಗವತ ಎಲ್ಲಿಗೆ ಬರಬೇಕು? ಈ ಚಂದ್ರಹಾಸ ಅಂತ ಹೇಳ್ತಾರೆ, ಬೂಮ್ರಾಂಗ್ ಅಂತ
ಹೇಳ್ತಾರೆ,
ಬೂಮ್ರಾಂಗ್ ಅಂತ ಹೇಳ್ತಾರೆ ಆ ಖಡ್ಗ. ಅದು ಅದು ಹಾಕಿದ್ರೆ ಅದು ಒಂದು ತಿರುಗಿ ಮತ್ತು ಅವ್ರ ಕೈ ಬರುತ್ತೆ. ಹಾಗೆ ಭಾಗವತ ಆಯಾ ವ್ಯಕ್ತಿಗಳ ಕಥೆಯನ್ನು ಹೇಳಿದಂತೆ ಮಾಡಿ ಕೊನೆಗೆ ಬಿಂಬನತ್ತೆ ಕರ್ಕೊಂಡು ಬರುತ್ತೆ. ಇದು ಭಾಗವತ ಲಕ್ಷಣ. ಸರಿ, ನಂತರ ದಕ್ಷ ಪ್ರಜಾಪತಿಗಳ ಸಚೇತಸ್ಥರ ಮಗನಾಗಿ ಬಂದಿರತಕ್ಕಂತಹ ದಕ್ಷ ಪ್ರಜಾಪತಿಗಳು ಭಗವಂತನ ಕುರಿತು ತಪಸ್ಸನ್ನ ಮಾಡಿ ತಾವು ವರ ಪಡಿತಾ ಇದ್ದಾರೆ. ಏನು ತಪಸ್ಸು ಮಾಡಿದ್ದು ಅಂದ್ರೆ ಹಂಸ ಗುಹ್ಯ ಸ್ತೋತ್ರದಿಂದ. ಅದೊಂದು ಹೇಳಲಿಕ್ಕೆ ಸಾಕು, ಒಂದ್ ಎರಡು ವಾರ ಹಿಡಿಯೋದು. ಅದ್ಭುತವಾದ ಸ್ತೋತ್ರ. ಏನದು? ಒಳಗೆ ಇದು ಸಹಾಯ ಮಾಡುತ್ತಾ ನಮಗೆ ಚೂರು ಗೊತ್ತಿಲ್ಲದೆ ಒಳಗೊಳಗೆ ಮಾಡುವ ಸ್ವಾಮಿಗೆ ನಮಸ್ಕಾರ ಮಾಡಿದ್ದೆ ಹಂಸ ಗುಹ್ಯ ಸ್ತೋತ್ರ. ಬಿಂಬನ ಸ್ತೋತ್ರವೇ ಮಾಡಿದ್ದು. ಅನುಗ್ರಹ ಮಾಡಿದ 10,000 ಜನ ಮಕ್ಕಳು ಬಂದ್ರು. ಶವಲಾಶ್ವರು ಹರಿಯಷ್ಟೋರು ಅಂತ ಒಟ್ಟು 11,000 ಜನ ಮಕ್ಕಳು ನಾರದರಿಂದಾಗಿ ಎಲ್ಲರೂ ಸನ್ಯಾಸಿಗಳಾದರು. ಅದಕ್ಕಾಗಿ ಕೇಳಿಕೊಂಡ್ರು, ಸ್ವಾಮಿ ಈ ತರ ಆಯ್ತಲ್ಲ ಅಂತ ಬ್ರಹ್ಮದೇವರು ಬಂದು ನಿಲ್ಲಿಸಿದ್ರು. ಶಾಪ ಕೊಡ್ಲಿಕ್ಕೆ ಹೊರಟಂತ ದಕ್ಷ ಪ್ರಜಾಪತಿಗಳನ್ನು ನಿಲ್ಲಿಸಿದ್ರು, ನಾರದರ ಮೇಲೆ ಶಾಪ ಕೊಡ್ಲಿಕ್ಕೆ ಹೊರಟಿದ್ರು. ಒಂದು ಶಾಪ ಬಂತು, ಏನದು? ನಿನ್ನ ಕಾರು ನಿಲ್ಲದಿರಲಿ ಅಂತ. ಅಷ್ಟು ಮಾತ್ರ ಅಲ್ಲ ಅಂತೆ, ಈ ನಾರದ ನನ್ನ ಮಗಳ ಮಗನಾಗಿ ಬರಲಿ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ, ಸಂಸಾರವೇ ಇರಲ್ಲ ನಿನಗೆ, ಸಂಸಾರ ರುಚಿ ಬರಲಿ ಅಂತ ಹೇಳ್ತಾ ಇದ್ದ. ನಂತರ ಈ ಹೇಳೋದೇನಂದ್ರೆ, ಶಾಪ ಕೊಟ್ಟರು ದಕ್ಷ ಪ್ರಜಾಪತಿಗಳು, ನಾರದರು ತಗೊಂಡ್ರು. ದೊಡ್ಡವರು ಕೊಟ್ಟರೆ ಚಿಕ್ಕವರು ತಗೊಂಬುದು ಸಹಜ. ಆದರೆ ಇಲ್ಲಿ ಹೇಳ್ತಾರೆ, ತಿತಿಕ್ಷೇತ ಈಶ್ವರ ಸ್ವಯಂ. ದಕ್ಷ ಪ್ರಜಾಪತಿಗಳ ಶಾಪವನ್ನ ತಡೆದು ತಾವು ಪ್ರತಿಶಾಪ ಕೊಡ್ಲಿಕ್ಕೆ ತಾಕತ್ತಿದ್ದರೂ ಕೂಡ ಸ್ವೀಕಾರ ಮಾಡಿದರಂತೆ. ಯಾಕೆ ಅಂದ್ರೆ, ಶಾಪ ಕೊಟ್ಟದ್ದು ದಕ್ಷ ಪ್ರಜಾಪತಿಗಳಲ್ಲ, ಒಳಗಿರುವ ನನ್ನ ಸ್ವಾಮಿ. ಅವನು ಏನು ಹೇಗಿಟ್ರೆ ಹಾಗಿರ್ತೇನೆ, ತಗೊಳ್ತೇನೆ ಅಂತ ತಗೊಂಬಿಟ್ರು. ಇದಯ್ಯ ಹರಿಭಕ್ತರ ಲಕ್ಷಣ. ಇಂತಹ ಲಕ್ಷಣವನ್ನ ತೋರತಕ್ಕಂತಹ ಇನ್ನೊಂದು ಕಥಾ ಬರ್ತಾ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ದಕ್ಷ ಪ್ರಜಾಪತಿಗಳು ಗಂಡ ಮಕ್ಕಳಾದ ಮೇಲೆ ಹೆಣ್ಣು ಮಕ್ಕಳನ್ನು ಪಡೆದರು. ಅವರನ್ನೆಲ್ಲ ಕೂಡ 10 ಜನ ಧರ್ಮ ಪ್ರಜಾಪತಿಗಳಿಗೆ, 13 ಜನ ಕಶ್ಯಪರಿಗೆ, 27 ಜನ ಚಂದ್ರನಿಗೆ, ಕೃಶಾಶ್ವ ಆಂಗಿರಸರಿಗೆ ಇಬ್ಬರಿಬ್ಬರನ್ನು ಕೊಟ್ಟು ಮದುವೆಯಾದರೆ ಆ ಕಶ್ಯಪರ ಸಂತಾನದಲ್ಲಿ ಬಂದವರೇ ದಕ್ಷ ಪ್ರಜಾಪತಿಗಳು. ಅವರ ಮಕ್ಕಳೇ ವಿಶ್ವರೂಪಾಚಾರ್ಯರು, ಅವರೇ ದೇವತೆಗಳಿಗೆ ಗುರುಗಳಾದರು. ಯಾವಾಗ ಬೃಹಸ್ಪತ್ಯಾಚಾರ್ಯರು ಬಿಟ್ಟಾಗ, ಅವರೇ ಯಾಕೆ ಬಿಟ್ಟರು ಅಂದ್ರೆ, ಸಭೆಯಲ್ಲಿ ಕೂತಿರುವಾಗ ಇಂದ್ರದೇವರು ಬೃಹಸ್ಪತ್ಯಾಚಾರ ಬಂದರೆ ಏಳುವುದು ತಡ ಆಯಿತು, ಅದಕ್ಕೆ ನೊಂದುಕೊಂಡು ಹೊರಟು ಹೋದರಂತೆ. ಬ್ರಹ್ಮದೇವರನ್ನು ಕೇಳಿದರೆ ಅವನು ಬಿಡಪ್ಪ ಇನ್ನೊಬ್ಬರು ಇಟ್ಕೊಳ್ಳಿ ಅಂತ ಹೇಳಿದ್ರಂತೆ. ಅದಕ್ಕೆ ವಿಶ್ವರೂಪಾಚಾರನ ಕರ್ಕೊಂಡು ಬಂದರು. ಚೆನ್ನಾಗಿದೆ ಕಥೆ, ಗೊತ್ತು. ಆದರೆ ಪ್ರಶ್ನೆ, ಗುರುಗಳಿಂದ ಅಧಿಕ ಇನ್ನಾರು ಆಗ್ತಾರೋ ನಿನಗೆ? ಗುರುಗಳೇ ಪರಮ ಹಿತಕರರು ನೋಡು ಅಂತ ಹೇಳ್ತಾರೆ. ಗುರುಗಳು ಬಿಟ್ಟು ಬೇರೆ ಯಾರು ಇಲ್ಲ. ಅಂತಹದ್ದು ಗುರುಗಳು ಶಿಷ್ಯ ಚೂರು ತಪ್ಪು ಮಾಡಿದ್ದಂತ ಬಿಟ್ಟು ಹೋಗೋದು? ಶಿಷ್ಯರು ತಪ್ಪು ಮಾಡುವುದು ಸಹಜ, ಅವನು ಬಿಡಬಾರದು. ಅದೇ ಗುರುಗಳ ಲಕ್ಷಣ. ಮತ್ತು ಬೃಹಸ್ಪತ್ಯಾಚಾರ ಅದೃಶ್ಯರೇ ಆಗ್ಬಿಟ್ರಲ್ಲ, ಇದು ಯಾವ ಧರ್ಮ? ಬ್ರಹ್ಮದೇವರ ಹೋದ್ರೆ ಬಿಟ್ಟು ಬಿಡಿ ಬೇರೆಯವರು ಕರ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಇದು ಯಾವ ಧರ್ಮ? ಬಹಳ ಪ್ರಶ್ನೆ ಬರುತ್ತೆ ಭಾಗವತದಲ್ಲಿ, ಕೇಳಿಬಿಟ್ರೆ ಅಡ್ಡಿ ಇಲ್ಲ. ಅಂತ ಹೇಳ್ತಾರೆ, ಬೃಹಸ್ಪತ್ಯಾಚಾರ್ಯರು ಯಾವಾಗಾದ್ರೂ ಇಂದ್ರದೇವರು ನಿಧಾನವಾಗಿ ಎದ್ರೋ ಅವಾಗೇ ನೋಡಿದ್ರಂತೆ. ಇಂದ್ರದೇವರು ಹೀಗೆ ಮಾಡೋರಲ್ಲ, ಗುರು ಸ್ಥಾನಕ್ಕೆ ಯಾವಾಗ ಗೌರವ ಕೊಡೋರೆ. ಅವರಲ್ಲಿ ನಿನ್ನ ಭಗವಂತ ಹೀಗೆ ಮಾಡಿಸ್ತಾ ಇದ್ದಾನೆ, ದೃಷ್ಟಿ ಎಲ್ಲ ಬಿಂಬನ ಕಡೆಗೆ ಹೋಗುತ್ತೆ ಎಲ್ಲರ ತವರು ನೋಡ್ತಾರೆ. ಸ್ವಾಮಿ ಯಾಕೆ ಹೀಗೆ ಮಾಡಿಸಿದ ಇವರಿಂದ ನೋಡ್ತಾರೆ, ಓಹೋ ನನ್ನ ಸ್ಥಾನಕ್ಕೆ ಬೇರೆಯವರು ಕರ್ಕೊಂಡು ಬರಬೇಕು ಅಂತಿದ್ದಾರೆ, ಇಂದ್ರನಿಗೆ ಉಪಯೋಗ ಆಗ್ಲಿಕ್ಕಿದೆ, ನಾರಾಯಣವರ ಉಪದೇಶ ಆಗ್ಲಿಕ್ಕಿದೆ, ನಾನಿದ್ದರೆ ವಿಶ್ವರೂಪಾಚಾರದ ಬರಲ್ಲ, ಅದಕ್ಕೆ ನಾನು ಹೊರಟು ಹೋಗ್ತೇನೆ ಅಂತ ಹೊರಟರು. ಅದಕ್ಕೆ ಬ್ರಹ್ಮದೇವರು ಕೂಡ ಇರ್ಲಿ ಬಿಡಪ್ಪ ಇನ್ನೊಬ್ಬರು ಕರ್ಕೊ ಅಂತ ಹೇಳಿದ್ರು. ಅದಕ್ಕೆ ಕರೆದಿದ್ರೆ ಬೃಹಸ್ಪತ್ಯಾಚಾರ ಹೇಳಿ ಮತ್ತೆ ಹಿಂದೆ ಕರೆಸ್ತಾ ಇದ್ರು. ಇಷ್ಟು ದೊಡ್ಡವರ ಚರ್ಯ ಯಾವಾಗ್ಲೂ ಕೂಡ ನಮ್ಮ ಮೇಲೆ ಕರುಣೆಯಿಂದ ಮಾಡ್ತಾರೆ ಅಷ್ಟೇ ಹೊರತು ಕೋಪದಿಂದ ಅಲ್ಲ ಅಂತ ಹೇಳಿಬಿಡ್ತಾರೆ. ಸರಿ, ವಿಶ್ವರೂಪಾಚಾರದ ಬರ್ತಾ ಇದ್ದಾರೆ. ಮೊದಲು ಹೇಳಿದ್ರು ಪೌರೋಹಿತ್ಯ ಮಾಡಿಸಬಾರದು, ಮಾಡಿಸಲ್ಲ, ಯಾಕೆ ಎಲ್ಲರ ಪಾಪ ಬರುತ್ತೆ, ಆದ್ರೂ ನೀವು ಕೇಳ್ತಾ ಇದ್ದಾರೆ ಮಾಡಿಸ್ತೇನೆ. ಬಂದರು, ನಾರಾಯಣ ವರದ ಉಪದೇಶ ಕೊಟ್ರು. ಎಂಥ ನಾರಾಯಣ ಬ್ರಹ್ಮ, ಗರುಡ ವಾಹನನಾಗಿರತಕ್ಕಂಥ ಶ್ರೀಹರಿ ಎಲ್ಲಾ ರೂಪಗಳಿಂದ ಎಲ್ಲಾ ಕಡೆಯಿಂದ ಎಲ್ಲಾ ಕಾಲದಲ್ಲಿ ನನ್ನ ರಕ್ಷಣೆ ಮಾಡಲಿ ಎಲ್ಲಾ ದೇಶಗಳಲ್ಲಿ, ಇಷ್ಟೇ ನಾರಾಯಣ ವರ್ಮ. ಹೌದು, ಅದನ್ನು ಹೇಳಿದಾಗ ನಮಗನ್ಸುತ್ತೆ ನಾವು ನಾರಾಯಣ ವರ್ಮ ಹೇಳಿಕೊಂಡ್ರೆ ದೇವರು ರಕ್ಷಣೆ ಮಾಡುತ್ತಾರೆ ಅಲ್ಲ ಅಂದ್ರು. ದೇವರು ಮೊದಲೇ ರಕ್ಷಣೆ ಮಾಡುತ್ತಾ ಇದ್ದಾರೆ ರೂಪಗಳಿಂದ. ನಾರಾಯಣ ವರ್ಮ ನಮ್ಮ ಸುತ್ತು ಇರೋ ರೂಪಗಳ ಪರಿಚಯ ಮಾಡಿಕೊಡ್ತು, ನಾವು ಲೇಟಾಗಿ ದೇವರ ಕಾಲಿಗೆ ಬಿದ್ದು ಅಷ್ಟೇ ಹೊರತು ನಾವು ಅಪ್ಲಿಕೇಶನ್ ಹಾಕೊಂಡ ಮೇಲೆ ಆ ರೂಪಗಳಿಂದ ದೇವರ ರಕ್ಷಣೆ ಮಾಡಿದ್ದಲ್ಲ, ಮೊದಲೇ ಇದ್ದಾನೆ. ಈಗ ಹೇಳಿಕೊಂಡ್ರೆ ವಿಶೇಷ ಸನ್ನಿಧಾನ ಪ್ರಕಟ ಆಗುತ್ತೆ, ಇದು ನಾರಾಯಣ ವರ್ಮನ ಸ್ವಭಾವ ಅಂದ್ರು. ಸರಿ, ನಂತರ ನಾರಾಯಣ ವರ್ಮದಿಂದಾಗಿ ದೈತ್ಯರನ್ನ ಸಂಹಾರ ಮಾಡಿ ತಾವು ರಾಜ್ಯ ಪಡೆದಿದ್ದಾರೆ ಇಂದ್ರದೇವರು. ಆದರೆ ಇತ್ತ ವಿಶ್ವರೂಪಾಚಾರ್ಯರು ಆಹುತಿಗಳನ್ನು ಕೊಡುವಾಗ ದೈತ್ಯರಿಗೂ ಬಚ್ಚಿಟ್ಟು ಕೊಡ್ತಾ ಇದ್ರು. ಅದಕ್ಕೆ ಸಿಟ್ಟಿನಿಂದ ಇದು ದೇವರ ಹೇಳನ ಮಾಡಿದ್ರು, ಅದಕ್ಕೆ ತಲೆ ಕತ್ತರಿಸಬೇಕು ಅಂತ ಕತ್ತರಿಸಿಬಿಟ್ರು. ಇಲ್ಲಿ ಬ್ರಾಹ್ಮಣ ಅಂತ ಬಿಟ್ಟರೆ ದೇವರ ಹೇರಣ ಮಾಡಿದವರಿಗೆ ಶಿಕ್ಷಣ ಕೊಡದೇ ಇದ್ದದ್ದಕ್ಕೆ ನಂಗೆ ತೊಂದರೆ ಆಗುತ್ತೆ, ಅದು ದೇವರಿಗೆ ಮತ್ತು ಅವಹೇಳನೆ ಮಾಡಿದಂತಾಗುತ್ತೆ. ದೇವರನ್ನ ಹೇಳನೆ ಮಾಡಿದವರು ಶಿಕ್ಷಾ ಕೊಡದಿದ್ರೆ ದೇವರಿಗೆ ಹೇಳನೆ ಮಾಡಿದಂತಾಗುತ್ತೆ, ಅದರಿಂದ ಕೊಂದರೆ ನನ್ನ ಬ್ರಹ್ಮಾಸ್ತ್ರ ಪಾದಕ ಬರುತ್ತೆ. ಯಾವ್ದು ದೊಡ್ಡದು, ಯಾವ್ದು ತಗೊಳ್ಳಿ ಇದು ತಗೊಳ್ಳಿ ಅಂದ್ರೆ, ದೇವರನ್ನ ಹೇಳನೆ ಮಾಡುವುದಕ್ಕಿಂತ ಅಂದ್ರೆ ದೇವರನ್ನ ಹೇಳನೆ ಮಾಡಿದವರನ್ನ ಬಿಟ್ಟರೆ ದೇವರನ್ನ ಹೇಳನೆ ಮಾಡಿದಂತಾಗುತ್ತೆ, ಅದಕ್ಕಿಂತ ಬ್ರಹ್ಮಾಸ್ತ್ರ ಪಾದಕ ಚಿಕ್ಕದು ಒಂದು ಒಂದೇ. ಅದೇ ಬಹಳ ಸೂಕ್ಷ್ಮವೇ ಇಲ್ಲದಿದ್ರೆ ಏನೋ ಕೊಂದ್ರು, ಹಾಗೆ ತಮಗೆ ಊಟ ಬರ್ತಾ ಇತ್ತು ಆಹುತಿ ಕೊಡ್ಲಿಲ್ಲ ಅದಕ್ಕೆ ಸಿಟ್ಟಿಂದ ಕೊಂದ್ರು ಇಲ್ಲಂತೆ, ಬಹಳ ಆಲೋಚನೆ ಮಾಡ್ತಾರ ಅವರು. ಮಾಡಿದ್ದು ದೇವರಿಗೆ ಹೇಳ ನಮಗಲ್ಲ, ನಮ್ಮ ಮೂಲಕ ದೇವರಿಗೆ ಕೊಡ್ತಾರ ಆಹುತಿ, ಅದನ್ನು ದೈತ್ಯರಿಗೆ ಕೊಟ್ರೆ ದೇವರಿಗೆ ಕೊಡಬೇಕಾಗಿದ್ದನ್ನ ಬೇರೆ ಕಡೆ ಹಾಕಿದಂತ ಆಯಿತು, ಅದನ್ನು ಅವಮಾನ ಮಾಡಿದ್ರು, ದೇವರ ಅವಮಾನ ಆಗುತ್ತೆ ಅಂತ ಇಷ್ಟು ಮಾಡಿದ್ವಿ. ಅದಕ್ಕೆ ದೇವರು ನೋಡಿದ್ರು ಆ ಬಂದ ಪಾಪ, ಮೇಲ್ನೋಟಕ್ಕೆ ಬಂದ ಪಾಪವನ್ನ ಹಂಚಿಬಿಟ್ಟು ಇಂದ್ರ ದೇವರನ್ನ ಕಾಪಾಡಿದ್ರು. ಸರಿ, ಸಿಟ್ಟು ಬಂದ ಜಾರಿಗೆ ಸುಷ್ಟು ಪ್ರಜಾಪತಿಗಳಿಗೆ ವಿಶ್ವರೂಪಾಚಾರ ತಂದೆಗೆ ಬೇಡ ಅಂದ್ರೆ ಕರ್ಕೊಂಡು ಹೋದ್ರು, ತರೆ ಕತ್ತರಿಸಿ ಬಿಟ್ರು ಅಂತ ಇಂದ್ರ ದೇವರನ್ನ ಕೊಲ್ಲು ಬರಲಿ ಅಂತ ತಪಸ್ಸು ಮಾಡಿದ್ರು. ವಿಶೇಷವಾಗಿ ಯಾಗ ಮಾಡಿದ್ರು, ಯಾಗದಲ್ಲಿ ಸ್ವರ ತಪ್ಪಿತು, ಸ್ವಾಮಿ ತಪ್ಪಿಸಿದ, ಸ್ವರ ತಪ್ಪಲ್ಲ ತಪ್ಪಿಸ್ತಾನೆ ಸ್ವಾಮಿ, ನಮ್ಮಿಂದಲೂ ಸ್ತೋತ್ರ ಹೇಳುವಾಗ ತಪ್ಪಿಸ್ತಾನೆ, ಯಾಕೆ ನಮ್ದೇ ಕೂತಿರುತ್ತೆ ಅಲ್ವಾ. ಅದರಿಂದ ಸ್ವರ ತಪ್ಪಿಸಿದರೆ ಇಂದ್ರನನ್ನ ಕೊಲ್ಲುವ ಬರಲಿಲ್ಲ, ಇಂದ್ರನಿಂದ ಸಾಯುವ ಬಂದ ರುದ್ರಾಸುರ, ಯುದ್ಧಕ್ಕೆ ಬಂದ, ಎಲ್ಲಾ ದೇವತೆಗಳ ಅಸ್ತ್ರಗಳನ್ನು ನುಂಗಿಬಿಟ್ಟ, ಹಾಕ್ಲಿಕ್ಕೆ ಬೇರೆ ಅಸ್ತ್ರ ಉಳಿದಿಲ್ಲ, ಮತ್ತೇನು ಮಾಡಬೇಕು. ಆಗ ರಭೀಚಿ ಮಹರ್ಷಿಗಳ ಗೆಲುವು ನಾರಾಯಣ ವರ್ಮದಿಂದ ಸಿದ್ಧವಾದದು, ಅದರಲ್ಲಿ ಭಗವಂತ ಆಯುಧವನ್ನ ತಯಾರು ಮಾಡಿಸಿ ಅದರಲ್ಲಿ ಪ್ರವೇಶ ಮಾಡಿದ. ಆ ಆಯುಧ ಹಿಡ್ಕೊಂಡು ಇಂದ್ರದೇವರು ಯುದ್ಧಕ್ಕೆ ಹೋದರೆ ಯುದ್ಧ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾನೆ ರುದ್ರಾಸ್ತ್ರ. ಹೇಳ್ತಾನೆ ಅಜಾತ ಪಕ್ಷ ಇವ ಮಾತರಂ ಖಗಾಹ. ಹೇ ಸ್ವಾಮಿ, ಚಿಕ್ಕ ಪುಟ್ಟ ಪಕ್ಷಿಗಳು ಅವಾಗೇ ಹುಟ್ಟಿವೆ, ತಾಯಿಗಾಗಿ ಕಾದಿರುವಂತೆ ನಾನು ಕಾದಿದ್ದೇನಪ್ಪ, ಈ ಶರೀರದಿಂದ ಬಿಡುಗಡೆ ಮಾಡಿ ನನ್ನ ರಕ್ಷಣೆ ಮಾಡು, ಇದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಮಕ್ಕಳ ಪರಿಸ್ಥಿತಿ ಚಿಕ್ಕ ಪುಟ್ಟ ಪಕ್ಷಿಗಳದ್ದು, ತಾವು ಹಾರ್ಲಿಕ್ಕಾಗಲ್ಲ, ತೊಲೆ ಭಾರ ಬಿದ್ದೋಗ್ತಾ ಇರುತ್ತೆ, ಏನು ಮಾಡ್ಲಿಕ್ಕೂ ಆಗಲ್ಲ, ಹೋದ ತಾಯಿ ಬಂದ್ರೆ ಬಂದು ಇಳಿದ್ರಿಲ್ಲ, ಯಾರು ಕೊಂದು ಬಿಡ್ತಾರೋ ಏನೋ ಗೊತ್ತಿಲ್ಲ, ಎಂಥ ಪರಿಸ್ಥಿತಿ, ಸಂಕಟ ಸಂಕಟ ಇರುತ್ತೆ ಆ ಪರಿಸ್ಥಿತಿ ನಂದು. ಅದರಿಂದ ಉದ್ಧಾರ ಮಾಡುವಂತ ಕೇಳಿಕೊಂಡ್ರೆ ಇಂದ್ರದೇವರಿಗೆ ಒಂದು ಕಡೆ ಆಶ್ಚರ್ಯ, ದೇವರನ್ನು ಸ್ತೋತ್ರ ಮಾಡುತ್ತಾನೆ ಅಂತ, ಹಾಗಂತ ಒಳ್ಳೆಯವನ ಅಂತ ನೋಡ್ಲಿಕ್ಕೆ ಹೋದ್ರೆ ಹೊರಗಡೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಎರಡು ಪ್ರವೃತ್ತಿ ಇದೆ, ಪುತ್ರಾಸುರ ಒಂದು ಕಡೆ ದೇವರ ಭಕ್ತಿ ಉಕ್ಕೇರಿ ಬರ್ತಾ ಇದೆ, ಇನ್ನೊಂದು ಕಡೆ ಸಜ್ಜನರಿಗೆ ತೊಂದರೆ ಕೊಡು 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 ಅಂತ ಪ್ರೇರಣೆ ಬರ್ತಾ ಇದೆ ಒಳಗೆ. ಪ್ರಾರಬ್ಧ ಕರ್ಮ ಅನುಸಾರ. ಅದು ತಡೆಯಲಾರದ ಪ್ರೇರಣೆ ಬರ್ತಾ ಇದೆ, ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ತೊಂದರೆ ಕೊಡುವಾಗ ಎಲ್ಲರಿಗೂ ನೋವು ಆಗ್ತಾ ಇದೆ, ಆ ನೋವು ನೋಡಿ ನೋವು ಪಡ್ತಾನೆ. ಅಯ್ಯೋ ನನ್ನಿಂದ ತೊಂದರೆ ಆಗ್ತಾ ಇದಿಲ್ಲ ಅಂತ, ಹಾಗಂತ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ದೇವರು ನಿಂತು ಮಾಡಿಸ್ತಾ ಇದ್ದಾರೆ. ಚಿತ್ರ ಸಂಘರ್ಷಣ ಬಿಡುತ್ತಪ್ಪ ಇದರಿಂದ. ಘಂಟಾಕರ್ಣ, ವೃತ್ರಾಸುರ ಎಲ್ಲ ಒಂದೇ ಗ್ಯಾಂಗ್ ಬರ್ತಾ ಇದ್ದಾರೆ. ಒಂದು ಕಡೆ ಮಾಡಬಾರದ ಕೆಲಸ ಮಾಡದೇ ಇರಬೇಕಿಲ್ಲ, ಹಾಗೆ ಪ್ರವೃತ್ತಿ ಬರ್ತಾ ಇದೆ. ಇನ್ನೊಂದು ಕಡೆ ಭಗವಂತನ ವಿಶೇಷ ಭಕ್ತಿ ಬರ್ತಾ ಇದೆ, ಆ ಮಾಡಿಸೋದು ದೇವರೆಂಬ ಚಿಂತನೆ ಬರ್ತಾ ಇದೆ. ಆ ಹಿಂಸಾ ಕೆಲಸ ಮಾಡಿಸೋದು ದೇವರೆಂಬ ಚಿಂತನೆ ಬರ್ತಾ ಇದೆ. ಇದು ನೋಡಿದ್ರಂತೆ ಇಸ್ರ ದೇವರು ಖಡ್ಗ ಕಳಿಸಿ ಹಾಕಿದರಂತೆ. ಕೆಲ ದೇವರ ಭಕ್ತ ಬಿಡಬಹುದಾಗಿತ್ತಲ್ಲ ಅಂದ್ರೆ ಕರುಣೆಯಿಂದ ಹಾಕಿದರಂತೆ. ಇವ ಈ ದೇಹದಲ್ಲೇ ಇದ್ರೆ ಈ ದುಃಖ ಪಡ್ತಾನೆ ಇರಬೇಕು, ಬೇಗ ಕತ್ತರಿಸಿ ಬಿಟ್ರೆ ಬೇಗ ಒಳ್ಳೆ ದೇಹದಿಂದ ಚೆನ್ನಾಗಿರ್ತಾನೆ ಅಂತ ಕರುಣೆಯಿಂದ ಕತ್ತರಿಸಿದ್ರಂತೆ. ಇದು ಇಂದ್ರದೇವರ ಕರಿಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇಂದ್ರದೇವರು ರುದ್ರಾಸುರ ಸಂಹಾರ ಮಾಡಿ ಜಗತ್ತನ್ನು ರಕ್ಷಣೆ ಮಾಡಿದರಯ್ಯ. ಆ ರುದ್ರಾಸುರ ಯಾರೋನಲ್ಲ, ಅವನೇ ಹಿಂದೆ ಅಂಗೀರಸರಿಂದ ಮಕ್ಕಳಿಲ್ಲ ಅಂತ ಒದ್ದಾಡಿ ವರ ಪಡ್ಕೊಂಡು ಮಗನನ್ನು ಪಡೆದ. ಸವತಿಯರೆಲ್ಲ ಸೇರಿ ಕೊಂದರೆ ಅವನಿಗಾಗಿ ಅರ್ಥ, ಮತ್ತು ಮಗ ಬೇಕು ಅಂದ್ರೆ ಆ ಮಗುವನ್ನೇ ಬದುಕಿಸಿದ್ರು. ಆ ಮಗು ಹೇಳಿತ್ತು, ಎಷ್ಟು ಜನ್ಮಗಳಾಯಿತು, ಎಷ್ಟು ಅಪ್ಪ ಅಮ್ಮಂದ್ರು ಬಂದ್ರು, ಈತ ಎಷ್ಟನೇ ಅವನು, ನಾ ಹೋಗ್ತೇನೆ ತತ್ತು ಹೋದ. ಬುದ್ಧಿ ಬಂದು ಭಗವಂತನ ದರ್ಶನ ಪಡೆಯುವಂತಹ ಮಂತ್ರ ಪಡೆದ. ಸಂಕರ್ಷಣ ಮಂತ್ರವನ್ನ ಪಡೆದು ಜಪ ಮಾಡ್ತಾ ಇದ್ದಾರೆ. ಅದರಿಂದ ಸಿದ್ಧಿಯಾಯಿತು, ದೇವರ ದರ್ಶನ ಆಯಿತು, ಗಂಧರ್ವ ಪದವಿ ಬಂತು. ಚಿತ್ರಕೇತು ನಾವು ಗಂಧರ್ವನಾಗಿ ಹೋಗುತ್ತಾ ಆಕಾಶದಲ್ಲಿ ಕೈಲಾಸದಲ್ಲಿ ಸಭೆಯಲ್ಲಿ ರುದ್ರದೇವರ ತೊಡೆಯ ಮೇಲೆ ಪಾರ್ವತಿ ದೇವಿಯನ್ನು ಕುಳಿಸಿಕೊಂಡಿದ್ರೆ ನಕ್ಕ ನಕ್ಕದಕ್ಕೆ ಶಾಪ ಕೊಟ್ಟ. ನಿನ್ನಿಂದ ಹೇಳಿಸ್ಕೋಬೇಕಾ ರುದ್ರದೇವರು, ಹೇಗೆ ಕೊಡಬೇಕು, ಯಾರನ್ನ ಕೊಡಿಸ್ಕೋಬೇಕು ಏನು ಎಂಬುದು ನಿನ್ನಿಂದ ಹೇಳಿಸ್ಕೋಬೇಕಾ, ಜಗತ್ತಿಗೆ ಗುರುಗಳದು ನೀನ್ ಹೇಳ್ತೀಯ ಅಂತ ತಾಯಿ ಶಾಪ ಕೊಟ್ಲು ದೈತ್ಯನಾಗು ಅಂತ. ಹೌದು, ತಪ್ಪು ಮಾಡಿದ್ದಕ್ಕೆ ಕಾಲಿಗೆ ಬಿದ್ದ, ನಮಸ್ಕಾರ ಮಾಡಿದ, ಆದರೆ ಶಾಪ ಬಿಡುಗಡೆ ಮಾಡಿ ಅಂತ ಕೇಳಲಿಲ್ಲ. ಯಾಕೆ ಅಂತ ಹೇಳ್ತೀರಾ, ಶಾಪ ಕೊಟ್ಟವನು ನನ್ನ ಸ್ವಾಮಿಯೇ, ಎದುರಿಗೆ ನನ್ನಲ್ಲಿ ಶಾಪ ಕೊಟ್ಟವನು ಅವನೇ ನಮ್ಮ, ಬಿಡುಗಡೆ ಮಾಡಿಸೋ ಜವಾಬ್ದಾರಿ ಅವನದೇ ಅಲ್ವಾ, ನಾನೇ ಯಾಕೆ ಕೇಳಿ ಶಾಪ ಬಿಡುಗಡೆ ಕೇಳಲ್ಲ ಅಂತ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ. ರುದ್ರದೇವರು ಹೇಳ್ತಾ ಇದ್ದಾರೆ ಪಾರ್ವತಿ ದೇವಿಗೆ, ಇದು ನೋಡು ಬದರಿ ಭಕ್ತರ ಲಕ್ಷಣ. ನಾವು ನೋಡುದು ಆದರೆ ಆ ಚಿತ್ರಕೇತು ನಮ್ಮ ಗಂಧರ್ವನೊಳಗಿದ್ದು ಶಾಪ ಕೊಟ್ಟದ್ದು ಸ್ವಾಮಿಯೇ, ಬಿಡಿಸೋದು ಅವನೇ ಅಂತ ಧೈರ್ಯ ಕೊಟ್ಟವನು ಅವನೇ, ಹೆಜ್ಜೆ ಹೆಜ್ಜೆಗೂ ಕುದಿಯುವಂತೆ ಮಾಡುವನು ಅವನೇ ಅಲ್ಲ, ನಮ್ಮಲ್ಲಿ ಕೂತಿದ್ದಾನೆ. ಇವನು ಬಂದು ಕೂಡ ಹೋಗುತ್ತೋ ಇಲ್ಲೋ, ಹೋಗುತ್ತೋ ಇಲ್ಲೋ, ಹಾಗೋ ಹೀಗೋ ಅಂತೇಳಿ ಕುದಿತಾ ಇರುತ್ತಲ್ಲ ನಮ್ಮ ಮನಸ್ಸು. ಆ ಕುದಿಸ್ತಾ ಇರೋದು ಅವನೇ ಅಲ್ಲ, ಆ ನಿಶ್ಚಯ ಜ್ಞಾನ ಕೊಟ್ಟವನೇ ಇಲ್ಲಿ ಸಂಶಯ ಜ್ಞಾನ ಕೊಟ್ಟು ಕುದಿಸ್ತಾ ಇದ್ದಾನೆ. ಮತ್ತೆ ಕೇಳ್ಕೋಬೇಕೋ ಬೇಡವೋ, ಅಲ್ಲಿ ಯಾಕೆ ಕೊಟ್ಟಿಯ, ಇಲ್ಲಿ ಯಾಕೆ ಕೊಡ್ಲಿಲ್ಲ ಅಂತ ಸ್ವಾಮಿ. ನಂದೆ ಕೂತಿರುತ್ತೆ ಪ್ರಾಪರ್ಟಿ, ದುಃಖ ಪಾಪ ಕಳೆದು ಬೇಗ ಉದ್ಧಾರ ಮಾಡಯ್ಯ, ನೀನೇ ಕೊಟ್ಟದ್ದು ಅಂತ ಒಟ್ಟಾರೆ ನಮ್ಮ ಬಿಂಬನ ತಾಕತ್ತು ಪರಿಚಯ ಮಾಡುವುದೇ ಈ ಘಟನೆಗಳೆಲ್ಲ. ಇವನೇ ಅಲ್ಲಿ ಮಾಡಿದ್ದು. ನಂತರ ವಿಶೇಷವಾಗಿರತಕ್ಕಂತಹ ಇನ್ನೊಂದು ಘಟನೆ ಬರ್ತಾ ಇದೆ. ಇಂದ್ರನನ್ನ ಕೊಲ್ಲುವ ಬರಲಿ ಅಂತ ಇನ್ನೊಬ್ಬರು ಸಂಕಲ್ಪ ಮಾಡಿದ್ರು. ಯಾರದೊಮ್ಮ ದಿತಿದೇವಿ, ದಿತಿದೇವಿ ಇಂದ್ರನನ್ನ ಕೊಲ್ಲುವ ಬರಲಿ ಅಂತ ಗರ್ಭಧಾರಣೆ ಮಾಡಿದರೆ ಆಕೆ ಸೇವೆ ಮಾಡ್ಲಿಕ್ಕೆ ಯಾರನ್ನಿಟ್ರು, ಇಂದ್ರದೇವರನ್ನ ಇಟ್ರು. ಇಲ್ಲಿ ವಿಚಿತ್ರವಾದ ವ್ಯಕ್ತಿಗಳು, ಇಂದ್ರನನ್ನ ಕೊಲ್ಲಬೇಕು ಅಂತ ಗರ್ವ ಪಡೆದವಳು ಸೇವಾ ಮಾಡ್ಲಿಕ್ಕೆ ಇಂದ್ರನನ್ನ ಇಟ್ರೆ ಏನ ಮಾಡ್ತಾರಂತ ಗೊತ್ತಿಲ್ವೋ, ಆದ್ರೂ ನಂಬಿದ್ದಂತೆ. ಯಾಕೆ, ಇಂದ್ರನ ಸುಶುದ್ಧನಾದವ ಯಾರು ಇಲ್ಲ ಅಂತ ಆಕೆ ಗೊತ್ತು. ಮತ್ತೆ ಯಾಕೆ ಕೊಲ್ಲೋಳು ಅಂದ್ರೆ, ಇಂದ್ರ ಒಳ್ಳೆಯವನೇ, ಅಂದ್ರೆ ನನ್ನ ಮಕ್ಕಳನ್ನ ಕೊಲ್ತಾ ಇದ್ದಾರೆ, ಆ ಸಿಟ್ಟ ಅಷ್ಟೇ. ತನ್ನ ಮಕ್ಕಳು ಕೆಟ್ಟವರು ಅಂತ ಗೊತ್ತು, ಅದ್ರ ಮಕ್ಕಳನ್ನ ಬಂದ, ಆ ಸ್ವಲ್ಪ ಬಂತಂತೆ ಆ ಜ್ಞಾನಿಗೂ ಕೂಡ. ಕೊನೆಗೆ ಇಂದ್ರದೇವರು ನೋಡಿ, ತನ್ನ ಕೊಲ್ಲಬೇಕು ಅಂತ ಮಗನನ್ನ ಪಡೆಯಬೇಕು ಅಂತ ಇರುವ ಆಕೆಗೆ ನಿಸ್ಸಂಕೋಚವಾಗಿ ಸೇವಾ ಮಾಡ್ತಾ ಇದ್ದಾರೆ. ಅಲ್ಲಯ್ಯ ಆ ಮಗು ಹುಟ್ಟಿದ್ರೆ ಕೊಲ್ಲತ್ತೇನೋ, ಅಯ್ಯೋ ಅದೇನು ಕೊಲ್ಲುತ್ತೆ, ನನ್ನ ಸ್ವಾಮಿ ಕೊಲ್ಲೋದು, ಕಾವ ಕೊಲ್ಲುವ ತಾನೆ, ಅನ್ಯರು ಏನಾಗಿಲ್ಲ, ಅವ ಬಿಟ್ರೆ ಇನ್ನೇನಿಲ್ಲ ಅಂತ. ತನ್ನ ಕೊಲ್ಲಬೇಕೆಂಬ, ಮಗನನ್ನ ಪಡೆಯಬೇಕೆಂಬ ಹಂಬರದಿಂದಿರುವ ತಾಯಿಗೆ ಶ್ರದ್ಧೆಯಿಂದ ಸೇವಾ ಮಾಡಿದವರು ಇಂದ್ರದೇವರು. ವಿಚಿತ್ರ ವ್ಯಕ್ತಿಗಳ ಸಮಾರೋಹ, ಎಲ್ಲರ ದೃಷ್ಟಿ ಬಿಂಬನಲ್ಲ. ಈಕೆ ನನ್ನ ಗರ್ಭ ರಕ್ಷಣೆ ಮಾಡುವುದು ಸ್ವಾಮಿ, ಇಂದ್ರ ಏನು ಮಾಡ್ಲಿಕ್ಕಾಗಲ್ಲ ಅಂತ ಈಕೆ ದೀಕ್ಷಾ. ಇಂದ್ರನಿಗೆ ಅದೇನು ಮಾಡುತ್ತೆ, ನನ್ನ ತಾಯಿ ಸೇವಾ ಮಾಡೋಣ ಅಂತ ದೀಕ್ಷ, ಒಬ್ಬರಿಗೊಬ್ಬರು ಎಲ್ಲ ಸ್ವಚ್ಛ. ಆದರೆ ಕಾಲು ತೊಳೆಯೋದು ಚೂರು ಭಾಗ ತೊಯ್ದಿಲ್ಲ. ಇಂದ್ರದೇವರು ಪ್ರವೇಶ ಮಾಡಿತು ಒಂದು ದಿವಸ, ಗರ್ಭ 7 ತುಂಡಾಗಿ ಕತ್ತರಿಸಿದ್ರು. ಹತ್ತರು ಆ ಮಕ್ಕಳೆಲ್ಲ ನಮ್ಮನ್ನು ಕೊಲ್ಬೇಡ ಅಂದ್ರೆ ಮಾರೋದೀಹಿ ಬರಬೇಡಿ ಅಂತ ಹೇಳಿದಕ್ಕೆ ಮರುತ್ತುಗಳು ತಾಯಿ ಕಲಿಸಿದ್ರು. ನಂತರ ಒಂದೊಂದನ್ನು ಮತ್ತು 7 ಕತ್ತರಿಸಿದ, 49 ಜನ ಅದು ನಿನ್ನ ಸಂಬಂಧರಾಗ್ತೇವೆ ಅಂದ್ರೆ ಬಿಟ್ಟ. ಇಲ್ಲಿ ಹೇಳ್ತಾರೆ ಇಂದ್ರದೇವರಿಗೆ ಹೆದರಿಕೆ ಆಯಿತು, ಒಂದು ವೇಳೆ ಇವನ್ನ ನಾನು ಕೊಂದರೆ ಅದಕ್ಕೆ ಒಳಕ್ಕೆ ಹೋದ, ಕೊಲ್ಲಲಿಕ್ಕೆ ತುಂಡು ಮಾಡಿದ. ಆದರೆ ಅವೆಲ್ಲ ಮತ್ತೂ ಅಳ್ಲಿಕ್ಕೆ ಶುರು ಮಾಡಿದ್ರೆ, ಮತ್ತು ಬಿಟ್ರೆ ಎಲ್ಲಿ ಇದು ಮಾಡ್ತಾರ, ಮತ್ತು ಪುಡಿ ಪುಡಿ ಮಾಡ್ಲಿಕ್ಕೆ ನೋಡಿದ್ರೆ ಅಲ್ಲೂ ಬದುಕಿ ಬಂತು. ಆಗ ಏನು ಮಾಡಬೇಕು ಅಂತ ನೋಡ್ತಾ ಇದ್ರೆ ಅವರೆಲ್ಲರೂ ನಿಮ್ ಸಂಬಂಧರಾಗ್ತೀವಿ ಅಂದ್ರೆ ಅಪ್ಪ ಅಂತ ಉಸಿರು ತಗೊಂಡು ತೊಂದ. ಬರೀ ಮಾಂಸದ ತುಂಡನ್ನ 49 ಹೋಳು ಮಾಡಿದ್ರೆ ಮಕ್ಕಳಾಗೋದಾದ್ರೆ ನಮ್ಮವ್ರು 2 ಜನ ಮಕ್ಕಳು ಬಿಡಬೇಕು, ಡಾಕ್ಟರ್ ಹೇಳಿಬಿಟ್ಟು ಆಪರೇಷನ್ ಮಾಡಿಸ್ಕೊಂಡು, ಇಲ್ಲ ಅವ್ನು 100 ಜನ ಮಕ್ಕಳು ಬರಿಬೋದಲ್ಲ. ಹಾಗಾದ್ರೆ ಮಾಂಸದ ತುಂಡು ಮಕ್ಕಳಾಗಲ್ಲ, ಮಾಂಸದ ತುಂಡಿನಲ್ಲಿ ಪಿಂಡದಲ್ಲಿ 49 ಜನ ಜೀವರಾಶಿ ಮೊದಲೇ ಕೂತಿತ್ತು. ನಾವು ಬದಿಲು ಒಳಗಿನ ಸಾಲ್ವ್ ಮಾಡ್ಬೇಕು, ಹೊರಗಿಂದಲ್ಲ. 49 ಜನ ಒಳಗ್ ಕೂತಿಲ್ಲದಿದ್ದರೆ ಆ ಮಾಂಸದ ತುಂಡು ಕಟ್ ಮಾಡಿದ್ರೆ ಜೀವರಾಶಿ ಬರ್ತಾರ? 49 ಜನ ಕೂತಿದ್ರು, ಎಲ್ಲರಿಗೂ ಒಂದೇ ದೇಹ, ಇಬ್ಬರು ಬರ್ತಾರೆ ಹೇಗೆ ಅಂಟಿಕೊಂಡು ಬರ್ತಾರಲ್ಲ, ಅವರನ್ನ ಕಟ್ ಮಾಡಿ ತೆಗಿತಾರೆ ಡಾಕ್ಟರ್. ಮತ್ತೆ ಇವರನ್ನ ಆಪರೇಷನ್ ಮಾಡಿದ್ಯಾರು? ಇಂದ್ರದೇವರು ನೋಡಿದ್ರಂತೆ, ಪಾಪ ತಾಯಿ ಮಗನ ಪಡಿಬೇಕು ಅಂತಿದ್ದಾಳೆ, 49 ಜನ ಒಂದು ಕಡೆ ಇದ್ದಾರೆ, ನನ್ನ ಧರ್ಮ ಅಂತ ಒಳಗ್ ಹೋದ್ರಂತೆ. ಹೋಗಿ ಆ 49 ಜನ ಕೂಡ 7 ಜನ ಒಂದು ಗುಂಪು. ಅದಕ್ಕೆ ಮೊದಲು 7 ಭಾಗ ಮಾಡಿದ್ರು, ಅವರು ಅಪಾರ್ಥ ಮಾಡಿಕೊಂಡು ಕೊಲ್ಲಕ್ಕೆ ಬಂದಾನೆ ಅಂತ ಹೇಳಿ. ಅದಕ್ಕೆ ಅಳತಾ ಇದ್ರೆ ಅಳಬೇಡಿ ಅಂತ, ಮತ್ತು 7 ಜನನ್ನ ಒಂದೊಂದರಲ್ಲಿ 7 ಭಾಗ 49 ಜನ ಬಂದರೆ ಅವರು ಕೇಳಿದ್ರು ನೀನು ತಮ್ಮಂದರಾಗ್ತೇವೆ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತದು, ಅದಕ್ಕೆ ನಾನು ಮಾಡಿದೆ ಅಂತ ಕರ್ಕೊಂಡು ಬಂದ್ರು. ಇಲ್ಲ ಇದು ನಿಮ್ ಕಲ್ಪನೆ, ಇಂದ್ರದ ತಲೆ ಅದೇ ಇತ್ತು ಅಂತ ಹೇಳಿದ್ರೆ ಹೊರಗ ಬಂದು ತಾಯಿ ಎದುರಿಗೆ ನಿಂತು ನಮಸ್ಕಾರ ಮಾಡುತ್ತಾರೆ. ನೋಡುತ್ತಾಳೆ ಇಂದ್ರದೇವರ ಸಮಾನ ಒಳ್ಳೆ ಹೊಳಿತಾ ಇದ್ದಾರೆ, ಎಲ್ಲ ಒಂದೇ ತರ ಇದ್ದಾರೆ. ನೋಡಿ ಕೇಳುತ್ತಾಳೆ, ಯಾರಪ್ಪ ಇವರು, ನಿನ್ನ ಮಕ್ಕಳೇ ನಮ್ಮ ಅಂತಾರೆ. ಒಂದು ವೇಳೆ ಇಂದ್ರ ಗರ್ಭ ಪ್ರವೇಶ ಮಾಡಿದ್ದು ಆಕೆ ಗರ್ಭವನ್ನ ಹಾಳು ಮಾಡಬೇಕೆಂಬ ಉದ್ದೇಶದಿಂದಲೇ ಆಗಿದ್ದು, ಅದನ್ನು ತುಂಡು ಮಾಡಿದಾಗ ಅವರು ಅಪ್ಪ ನಿನ್ ತಮ್ಮಂದರಾಗ್ತೀವಿ ಅಂತ ಕೇಳಿಕೊಂಡದ್ದಕ್ಕೆ ಬಿಟ್ಟದ್ದೇ. ಆದರೆ ಆಕೆ ಮಹಾಶಕ್ತಿವಂತಳು, ಒಂದು ಸಲ ಶಾಪ ಕೊಟ್ಟಿದ್ರೆ ಇಂದ್ರದೇವರೆಲ್ಲ ಹಾಳಾಗ್ಬಿಡ್ತಾರೆ. ಆಕೆ ಗೊತ್ತಾಯಿತು ಇಂದ್ರ ಹಾಳು ಮಾಡ್ಲಿಕ್ಕೆ ಹೋಗಿಲ್ಲ, ಅವರನ್ನ ಬೇರು ಮಾಡಿ ಕರ್ಕೊಂಡು ಬಂದ ಅಂತ ಗೊತ್ತಾಯಿತು. ಆಕೆಗೆ ಮನಸ್ಸು ಕರಿಗೆ ಹೋಯಿತಂತೆ, ಇಂದ್ರ ನಿನ್ನ ಕೊಲ್ಲಬೇಕು ಎಂಬ ಮಗನ ಪಡೆಯಬೇಕು ಅಂತ ನಾನು ಸಂಕಲ್ಪ ಮಾಡಿ ನಿನ್ನನ್ನೇ ಸೇವೆಗಿಟ್ಟುಕೊಂಡ್ರು ಚೂರು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ನನ್ನ ಮಕ್ಕಳನ್ನ ಬದುಕಿಸಿ ತಂದಿದೀಯ, ಅವರನ್ನೆಲ್ಲ ಚೆನ್ನಾಗಿ ಭಾಗ ಭಾಗ ಮಾಡಿ ಅವರನ್ನೆಲ್ಲ ಒಳ್ಳೆ ಆ ತುಂಡು ತುಂಡಾದ ಶರೀರಗಳನ್ನ ಇಂದ್ರದೇವರು ಅಮೃತ ಸುರಿಸಿ ಚೆನ್ನಾಗಿ ಮಾಡಿದ್ರಂತೆ, ಮಾಡಿ ಮೇಲೆ ತಂದಿದೀಯ, ಮತ್ತೆ ನಿನಗೆ ನಾನು ತೊಂದರೆ ಕೊಟ್ಟೆನಯ್ಯ ಅಂತ ಹೇಳುತ್ತಾ, ನಿನ್ನಂಥವರ ತಮ್ಮಂದರಾಗುವಂತಹ ಮಕ್ಕಳನ್ನ ಪಡೆದನಲ್ಲ ನನ್ನ ಜನ್ಮ ಧನ್ಯ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಚೆನ್ನಾಗಿರಪ್ಪ. ಸರಿ, ಇದರಲ್ಲಿ ಏನು ಗೊತ್ತಾಯಿತು ಅಂದರೆ ಇಂದ್ರದೇವರೊಳಗಿರತಕ್ಕಂತಹ ಇಂದ್ರನಾಮಕ ಸ್ವಾಮಿ ಅವನ ಚರ್ಯ, ಅವನಿದ್ರೆ ಅವನು ನಂಬಿದ್ರು ಇಂದ್ರದೇವರು, ಅದಕ್ಕೆ ಅವನೇ ನಿಧಿದೇವಿಯಲ್ಲಿ ಇದ್ದುಕೊಂಡು ಪ್ರಾಣ ತೆಗೀಬೇಕು ಎಂಬ ಮಗನ ಪಡೆಯಬೇಕು ಎಂದು ಸಂಕಲ್ಪ ಮಾಡಿಸಿದವ, ಅವನೇ ಅವರ ಬಾಯಿಂದ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿಸಿದ. ಅದರಿಂದ ಏನು ಬಂತು ಕಥೆಯಿಂದ, ರಕ್ಷಿತ ರಕ್ಷತಿ ಹೋಗಿದ್ದಂತೆ, ಅವನೇ ರಕ್ಷಣೆ ಮಾಡುತ್ತಾನೆ. ಅವನ ಕಾಲಿಗೆ ಬಿದ್ದರೆ ಖಡ್ಗ ಎತ್ತಿದವರು ಕಾಲಿಗೆ ಬೀಳುತ್ತಾರೆ ಎಂಬುದು ಸಿದ್ಧ. ಇದು ನಮ್ಮ ಪ್ರಾಕ್ಟಿಕಲ್ ಬೇಕಾಗಿದ್ದು, ಅದು ನಡೆದೋದ ಕತೆ, ಇಲ್ಲಿ ನಡೆಯಬೇಕಾದ ಕತೆ. ಜೀವನದಲ್ಲಿ ಎಲ್ಲ ಶತ್ರುವರ್ಗವೇ ಬರ್ತಾ ಇರುತ್ತೆ, ಅಂತಹ ಕಾಲಕ್ಕೆ ಅವರ ಮೇಲೆ ಕತ್ತಿ ಒತ್ತಿಬೇಡಿ, ಸ್ವಾಮಿಯನ್ನು ನಂಬಿ ಅವನೇ ಅವರ ಕಾಲಿಗೆ ಬೀಳುವಂತೆ ಮಾಡುತ್ತಾನೆ ಎಂಬುದೇ ಆ ಷಷ್ಠಸ್ಕಂಧ. ಒಟ್ಟಾರೆ ಷಷ್ಠಸ್ಕಂಧದಲ್ಲಿ ಏನಯ್ಯ ಗೊತ್ತಾಗಿದ್ದು ಚೂರು ಚುಟುಕಾಗಿ ಹೇಳಿ, ನಮ್ಗೆ ಹೆಚ್ಚು ಹೇಳಿದ್ರೆ ಅನುಷ್ಠಾನ ಮಾಡಿ ಬರಲ್ಲ ಅಂದ್ರೆ ಹೇಳ್ತಾರೆ, ಕೊಟ್ಟದ್ದು ಸ್ವೀಕಾರ ಮಾಡಿ, ಕೊಟ್ಟದ್ದು ಶ್ರೀಹರಿ ಅಂತ ಸ್ವೀಕಾರ ಮಾಡಿ ಅವನ ಕಾಲಿಗೆ ಬೀಳಿ, ಮೋಸ ಆಗಲ್ಲ, ಉದ್ಧಾರ ಮಾಡುತ್ತಾನೆ ಅವನ ನಂಬಿ, ಇಷ್ಟೇ ಷಷ್ಠಸ್ಕಂಧ ಎಂಬಲ್ಲಿಗೆ ಶ್ರೀಕೃಷ್ಣ ಪಡೆದು. ನಾಳೆ ಸಂಭವಸ್ಕಂಧ ಪೂರ್ಣ ಮಾಡೋಣ.